ಈ ದಿನದ ವಾಕ್ಯದ ಧ್ಯಾನದ ಭಾಗಕ್ಕಾಗಿ ಆರಿಸಿಕೊಂಡಂತಹ ದೇವರ ವಾಕ್ಯ ಅದು ಯೋಹಾನನು ಬರೆದ ಸುವಾರ್ತೆಯ 5:1-18. ಇಲ್ಲಿ ಬಹಳ ಪರಿಚಿತವಾದಂತಹ ಒಂದು ವಾಕ್ಯ ಭಾಗ. ಯೇಸು ಸಬ್ಬತ್ ದಿನದಲ್ಲಿ ಒಬ್ಬ ರೋಗಿಯನ್ನ ಸ್ವಸ್ಥ ಮಾಡ್ತಾನೆ, ಮತ್ತೆ ಅದನ್ನ ಯಹೂದ್ಯರು ವಿರೋಧಿಸುವಂತದ್ದನ್ನ ನಾವು ನೋಡ್ತೇವೆ. ಇಲ್ಲಿ ಆತನು 38 ವರ್ಷಗಳ ಕಾಲದಿಂದ ಆ ಒಂದು ವಿಚಿತ್ರವಾದಂತಹ ರೋಗದಲ್ಲಿ ಬಳಲ್ತಾ ಇದ್ದಂತಹ ಒಬ್ಬ ವ್ಯಕ್ತಿ. ಆತನಿಗೆ ವಾಸಿಯಾಗಲಿಕ್ಕೆ ಮನಸ್ಸುಂಟು, ಆದರೆ ಯಾವ ಕಾರ್ಯವೂ ಆತನ ಜೀವಿತದಲ್ಲಿ ಆಗದೆ ಹೋದಂಥ ಕಾರಣದಿಂದ ಆತನು 38 ವರ್ಷಗಳ ಕಾಲ ಆ ಒಂದು ರೋಗದಲ್ಲಿ ನರಳಬೇಕಾಯಿತು. ಆದರೆ ಯೇಸು ಸ್ವಾಮಿ ಯೆರೂಸಲೇಮಿನ ಒಂದು ದಾರಿಯಲ್ಲಿ ಆತನ್ನು ನಡೆದುಕೊಂಡು ಬರುವಾಗ ಜನರ ಗುಂಪು, ದೊಡ್ಡದಾದಂತಹ ಗುಂಪಿದೆ, ಮತ್ತೆ ಆ ಒಂದು ಸ್ಥಳದಲ್ಲಿ ಬೆತೆಸ್ತಾ ಅನ್ನುವಂತಹ ಒಂದು ಕೊಳವನ್ನ ನಾವು ನೋಡ್ತೇವೆ. ಈ ಕೊಳದ ವಿಶೇಷತೆ ಏನು ಅಂತ ಹೇಳಿ ನಾವು ನೋಡುವಾಗ, ಆ ಒಂದು ಕೊಳದಲ್ಲಿ ಮುಳುಗಿ ಎದ್ದಂತಹ ವ್ಯಕ್ತಿಗಳಿಗೆ ಬಿಡುಗಡೆ, ಅಂದ್ರೆ ದೇಹದಲ್ಲಿರುವಂತಹ ಎಲ್ಲಾ ನೋವುಗಳಿಂದ ಬಿಡುಗಡೆ ಆಗ್ತದೆ ಎಂಬುದಾಗಿ, ಸ್ವಸ್ಥತೆಯನ್ನ ಹೊಂದುತ್ತಾರೆ ಎಂಬುದಾಗಿ. ಅಲ್ಲಿ ಬಂದಂತಹ ಜನರು ಯಾವ ರೀತಿಯಲ್ಲಿ ಇದ್ರು ಎಂಬುದಾಗಿ ನಾವು ನೋಡುವಾಗ, ಬಹುಮಂದಿ ರೋಗಿಗಳು, ಕುರುಡರು, ಕುಂಟ್ರು, ಮತ್ತೆ ಮೈ ಒಣಗಿದವರು ಬಿದ್ದುಕೊಂಡಿರುವುದನ್ನ ಆ ಒಂದು ದಾರಿಯಲ್ಲಿ ನೋಡ್ತೇವೆ. ಈ ಒಂದು ಕೊಳ ಬಹಳ ವಿಶೇಷವಾದಂಥದ್ದು. ಹಾಗೆ ಮುಂದೆ ನೋಡುವಾಗ 2 ಭಾಗದಲ್ಲಿ ನಾವು ನೋಡುವಾಗ 4 ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡದೆ ಹೋಗ್ತೇವೆ. ಅಲ್ಲಿ ಆ ಒಂದು ವಾಕ್ಯ ಅಲ್ಲಿ ಬರೆಯಲ್ಪಟ್ಟಿಲ್ಲ. ಹಾಗಿದ್ರೆ ಆ 4 ಒಂದು ಮುಖ್ಯ ವಿಷಯ ಏನಪ್ಪಾ ಇದೆ ಅಂತ ಹೇಳಿ ಕೆಳಗಡೆ ಒಂದು ನೋಟನ್ನ ನಾವು ನೋಡುವಾಗ, ಕೆಲವು ಪ್ರತಿಗಳಲ್ಲಿ ಬೆತೆಸ್ತಾ ಇದೆ, ಆದರೆ ಬೇರೆ ಕೆಲವು ಪ್ರತಿಗಳಲ್ಲಿ ಬೆತೆಸ್ತಾ ಎಂದು ಬರೆದಿದೆ. ಕೆಲವು ಪ್ರತಿಗಳಲ್ಲಿ ಇನ್ನೂ ಬರೆದಿರುವುದೇನೆಂದರೆ, ಇವರು ನೀರು ಉಕ್ಕುವುದನ್ನು ಕಾದುಕೊಂಡಿರುವರು. ಅಂದ್ರೆ ಆ ದಾರಿಯಲ್ಲಿ ಹೋಗುವಂತಹ ಜನರು ಅದು ನೀರು ಉಕ್ಕುವುದನ್ನ ನೋಡ್ಕೊಂಡೇ ಕಾಯ್ತಾ ಇದ್ರು, ಮತ್ತೆ ಒಬ್ಬ ದೇವದೂತನು ಆಗಾಗ್ಗೆ ಕೊಳದಲ್ಲಿ ಇಳಿದು ಬಂದು ನೀರನ್ನ ಉಕ್ಕಿಸುವನು. ನೀರನ್ನು ಉಕ್ಕಿಸಿದ ಮೇಲೆ ಮೊದಲು ಒಳಗೆ ಹೋದವನು ಯಾವ ರೋಗದಲ್ಲಿ ಬಿದ್ದಿದ್ದರೂ ಸ್ವಸ್ಥವಾಗುವನು. ಈ ಒಂದು ವಿಶೇಷವಾದಂತಹ ಒಂದು ಕಾರ್ಯ ಬೆತೆಸ್ತಾ ಅನ್ನುವಂತಹ ಕೊಳದಲ್ಲಿ ಆಗುವಂತದನ್ನ ನಾವು ನೋಡ್ತೇವೆ. ಆದ್ರಿಂದ ಈ ಒಂದು ಕಿಂಗ್ ಜೇಮ್ಸ್ ವರ್ಷನ್ನಲ್ಲಿ 4 ಆ ಒಂದು ವಿಸ್ತಾರವನ್ನು ನಾನು ಈಗಾಗಲೇ ಓದಿದ್ದೇನೆ. ಸೊ ಈ ಕೊಳಕ್ಕೆ ಬಂದಂತಹ ಜನರು ಗುಣವನ್ನ ಹೊಂದುತ್ತಾ ಇದ್ರು. ಮತ್ತೆ 3 ನಾವು ನೋಡುವಾಗ, ಈ ಒಂದು ಅವಲೋಕನವನ್ನು ನಾವು ನೋಡುವಾಗ 3, ಇವುಗಳಲ್ಲಿ ಬಹುಸಂಖ್ಯೆ ಅಂಗವಿಕಲರು, ಕುರುಡರು, ಕುಂಟರು ಮತ್ತು ಪಾರ್ಶ್ವಾಯು ರೋಗಿಗಳಲ್ಲಿ ಒಳಗಾಗಿದ್ದ ಜನರನ್ನು ನಾವು ನೋಡ್ತೇವೆ. ನಾವು ಈ 13 ಬಂದಾಗ ಅದು ಮುಖ್ಯವಾಗ್ತದೆ. ಏನಂದ್ರೆ ಸ್ಥಳದಲ್ಲಿ ಜನಸಂದಣಿ ಇದ್ದುದರಿಂದ ಏಸು ಹಿಂದೆಗೆದುಕೊಂಡನು. ತನ್ನನ್ನು ವಾಸಿ ಮಾಡಿದವನು ಯಾರೆಂಬುದನ್ನು ಕಂಡುಹಿಡಿಯಲು ಏಸು ಆ ಮನುಷ್ಯನಿಗೆ ಸುತ್ತಲೂ ಇರಲಿಲ್ಲ. ಯಾಕಿಲ್ಲ, ನಾವು ಕೆಲವೇ ಕ್ಷಣಗಳಲ್ಲಿ ಅದಕ್ಕೆ ಬರ್ತೇವೆ. ಏಸು ಸ್ವಾಮಿ ಆ ವ್ಯಕ್ತಿಯನ್ನ ಗುಣಪಡಿಸುವಂತದನ್ನ ನಾವು ನೋಡ್ತೇವೆ. ಅಲ್ಲಿ 5 ಅಲ್ಲಿ 38 ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಅವನು ಬಿದ್ದಿರುವುದನ್ನ ಕಂಡು ಏಸು ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಅವನನ್ನು ಕೇಳಿದ್ದಕ್ಕೆ ಆ ರೋಗಿಯು ಏನ್ ಹೇಳ್ತಾನೆ, ಆತನು ನನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಎಂಬುದಾಗಿ ಆ ನೇರ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ಆದರೆ ಆತನಲ್ಲಿದ್ದಂಥ ಎಲ್ಲ ಒಂದು ನೋವನ್ನ ಹೇಳಿಕೊಂಡು, ಮತ್ತೆ ನನಗೆ ಸಹಾಯ ಮಾಡಲು ಯಾರಿಲ್ಲ ಎಂಬುದಾಗಿ ಆತನು ಹೇಳುವಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ಹಾಗಾಗಿ ಯೇಸು ಸ್ವಾಮಿಯ ಒಂದು ಜ್ಞಾನವನ್ನ ನಾವು ಇಲ್ಲಿ ನೋಡ್ತೇವೆ. ಮಲಗಿರುವಂತಹ ಆ ವ್ಯಕ್ತಿಯನ್ನ ಆತನು ಗುಣಪಡಿಸಿ ನಿನ್ನ ಹಾಸಿಗೆಯನ್ನ ಎತ್ತಿಕೊಂಡು ನಡೆ ಎಂಬುದಾಗಿ ವಾಗ್ದಾನ ಮಾಡಿದ ಆತನು. ಆತನು ನಂಬಿಗಸ್ತನು. ಆ ಒಂದು ಮನುಷ್ಯನ ಒಂದು ಪರಿಸ್ಥಿತಿ ಯೇಸುಸ್ವಾಮಿಗೆ ತಿಳಿದಿತ್ತು. ಆತನಿಗೆ ಎಲ್ಲ ಗೊತ್ತಿತ್ತು. ಅವನು 8 ಆತ ಆ ಒಂದು ಕಾಯಿಲೆಯಲ್ಲಿದ್ದ, ಯಾವ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಇದ್ದ ಎಂಬುದಾಗಿ. ಆದರೂ ಕೂಡ ಆತನು ಏನೂ ತಿಳಿಯದ ಹಾಗೆ ಆ ವ್ಯಕ್ತಿ ಹತ್ರ ಹೋಗಿ, ನಿನಗೆ ಗುಣ ಆಗಲಿಕ್ಕೆ ಇಷ್ಟ ಇದೆಯಾ ಎಂಬುದಾಗಿ ಕೇಳುವಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ಹಾಗಾಗಿ ಯೇಸುಸ್ವಾಮಿ ನಮ್ಮನ್ನ ನಿನ್ನ ಹತ್ತಿರ ಬಂದು ಕೂಡ ನಿನಗೆ ಸ್ವಸ್ಥತೆ ಬೇಕಾ, ನಿನಗೆ ಆಶೀರ್ವಾದ ಬೇಕಾ ಎಂಬುದಾಗಿ ಕೇಳುವಂತಹ ದೇವರಾಗಿದ್ದಾನೆ. ಆಗ ನಾವು ಕೊಡುವಂತಹ ಉತ್ತರ ಏನಾಗಿದೆ? ನಮ್ಮ ಒಂದು ನೋವುಗಳನ್ನು ಆತನಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇವಾ ಅಥವಾ ನನಗೆ ಮನಸ್ಸುಂಟು ಎಂಬುದಾಗಿ ಹೃದಯಪೂರ್ವಕವಾಗಿ ಹೇಳಿ ಆ ಒಂದು ಸ್ವಸ್ಥತೆಯನ್ನು ನಾವು ಹೊಂದಲಿಕ್ಕೆ ಸಿದ್ಧರಿದ್ದೇವ? ಏಸುವಿನ ಒಂದು ಸಹಾನುಭೂತಿಯನ್ನು ಕೂಡ ನಾವು ಇಲ್ಲಿ ನೋಡ್ತೇವೆ. ಏಸು ಯಾವಾಗಲೂ ಅಗತ್ಯದ ಕಡೆಗೆ ಆತನು ಹೋಗುವ ಆತನಾಗಿದ್ದಾನೆ. ಮುರಿದು ಹೋದಂತಹ ಜನರ ಹತ್ತಿರ ಹೋಗಿ ಆತನ ಒಂದು ಕಾರ್ಯವನ್ನ ಮಾಡುವ ಆತನಾಗಿದ್ದಾನೆ. ಹಾಗಾಗಿ ಏಸು ಸ್ವಾಮಿ ನಮ್ಮನ್ನ ಪ್ರೀತಿ ಮಾಡುವ ದೇವರಾಗಿದ್ದಾನೆ. ಏಸು ಕೊಳಕ್ಕೆ ಹೋಗಲು ಆರಿಸಿಕೊಂಡ, ಯಾಕೆ? ಅಲ್ಲಿದ್ದಂತ ಒಂದು ಸ್ತ್ರೀಯನ್ನ, ಸಮಾರ್ಯದ ಸ್ತ್ರೀಯನ್ನ ಆತನು ಭೇಟಿಯಾಗ್ತಾನೆ. ಆ ಬಾವಿಯ ಹತ್ತಿರ ಆತನೇ ಹೋಗುವಂಥದ್ದನ್ನು ನಾವು ನೋಡ್ತೇವೆ. ಆಕೆ ಬರಲಿಲ್ಲ, ಆತ ಹೋದ. ಅದೇ ರೀತಿಯಲ್ಲಿ ನಾನು ನೀನು ಕೂಡ ನಾವು ಸಿದ್ಧರಾಗಿರ್ಬೇಕು. ಯೇಸು ಸ್ವಾಮಿ ನಮ್ಮ ಹತ್ತಿರ ಬರಲಿಕ್ಕೆ ಸಿದ್ಧನಾಗಿದ್ದಾನೆ. ಆ ಒಂದು ಕಾರ್ಯವನ್ನು ನಾವು ಹೊಂದಿಕೊಳ್ಳಲಿಕ್ಕೆ ನಮಗೆ ಮನಸ್ಸುಂಟು. ಯೇಸು ಸ್ವಾಮಿಯ ಒಂದು ಶಕ್ತಿಯನ್ನು ನಾವು ಅನುಭವಿಸಲಿಕ್ಕೆ ನಮಗೆ ಮನಸ್ಸುಂಟು. ಯೇಸುವಿನ ಮಹಿಮೆಯನ್ನು ನಾವು ನೋಡ್ತೇವೆ ಇಲ್ಲಿ. ಯೇಸುವಿನ ಜ್ಞಾನ, ಯೇಸುವಿನ ಸಹಾನುಭೂತಿ, ಯೇಸುವಿನ ಶಕ್ತಿ, ಯೇಸುವಿನ ಮಹಿಮೆ, ಈ ನಾಲ್ಕು ವಿಚಾರಗಳನ್ನು ನಾವು ನೋಡುವಾಗ ಈ ಎಲ್ಲ ಒಂದು ವಿಷಯಗಳನ್ನು ನಾವು ಅದನ್ನು ಅನುಭವಿಸಲಿಕ್ಕೆ ಸಿದ್ಧರಿದ್ದೇವ? ಹೇಗೆ 38 ವರ್ಷದಿಂದ ರೋಗದಲ್ಲಿ ಬಿದ್ದಂತಹ ಈ ವ್ಯಕ್ತಿ ಯೇಸುವಿನ ಶಕ್ತಿಯನ್ನ ಅನುಭವಿಸಿದನು, ಯೇಸುವಿನ ಮಹಿಮೆಯನ್ನ ಆತನು ಕಂಡುಕೊಂಡನು, ಯೇಸುವಿನ ಸಹಾನುಭೂತಿಯನ್ನ ಆತನು ಪಡೆದುಕೊಂಡನು, ಮತ್ತೆ ಯೇಸು ನಮಗೋಸ್ಕರ ಬರುವ ಆತನು. ಯಹೂದ್ಯರು ಆತನನ್ನು ಕೇಳುವಾಗ, ನಿನಗೆ ಯಾರು ಸ್ವಸ್ಥ ಮಾಡಿದ್ರು ಎಂಬುದಾಗಿ ಕೇಳುವಾಗ ಆತನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಏಕೆಂದ್ರೆ ಆತನು ಯೇಸು ಸ್ವಾಮಿಯನ್ನ ನೋಡಿರ್ಲಿಲ್ಲ. ಆದ್ರೆ ಯೇಸು ಸ್ವಾಮಿ ಮತ್ತೆ ಆತನ ಒಟ್ಟಿಗೆ ಹೋಗಿ ಆತನು ಕೇಳುವಾಗ ವಚನ 14 ನೋಡುವಾಗ, ಇದಾದ ಮೇಲೆ ಯೇಸು ಅವನನ್ನು ದೇವಾಲಯದಲ್ಲಿ ಕಂಡುಕೊಂಡು, ನಿನಗೆ ಸ್ವಸ್ಥವಾಯಿತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ನಿನಗೆ ಹೆಚ್ಚಿನ ಕೇಡು ಬಂದಿತು ಅಂದನು. ಪ್ರಿಯರೇ, ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ಇದನ್ನ ವಿಚಾರ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಯೇಸು ಸ್ವಾಮಿ ನಮ್ಮ ಹತ್ತಿರ ಬರುವಾಗ ಪರಿಶುದ್ಧರು ದೋಷವಿಲ್ಲದವರಾಗಿ ನಾವು ಕಾಣಿಸಿಕೊಳ್ಳೋಣ. ದೇವರ ಮಹಿಮೆಯನ್ನ, ಶಕ್ತಿಯನ್ನ ಹಾಗೂ ಸ್ವಸ್ಥತೆಯನ್ನ ಅನುಭವಿಸಿದ ಮೂಲಕ ದೇವರ ಮಹಿಮೆಗಾಗಿ ನಾವು ಜೀವಿಸೋಣ. ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಆಮೇನ್.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902604453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ info@fibaonline.org. ವಂದನೆಗಳು.